निषेधितं तव भक्तानाम् अस्माकं नृहरेहरे तदासुकार्यं कार्यके प्रलयर्कायितप्रभ हरिकथामृतसार गुरुगळ करुणदिन्दापणित पेळुवे परम भगवद् भक्तरिदन आदरदि केळुवद कृष्ण ಭೋಜನರಸ ವಿಭಾಗ ಸಂಧಿ ಪದ್ಯ ನಂಬರ್ 18 ನೋಡಬೇಕು. ಈ ಪದ್ಯದಲ್ಲಿ ಫಸ್ಟ್ ಕೋಶಗಳ ವಿವರಣೆ ಎಲ್ಲ ಆದಮೇಲೆ ಕೋಶಾಕಾರ, ಕೋಶದ ಆಕಾರದಲ್ಲಿ ಇರುವಂತ ಕೋಶಕ್ಕೆ ಮೂಲವಾದಂತ ಅಲ್ಲಿನೂ ಭಗವಂತ, ಅದು ಕೋಶಕ್ಕೆ ಮೂಲ ಅಂದ್ರೆ ಇದು ಅನೇಕ ಅರ್ಥದಲ್ಲಿ ಹೇಳ್ತಾರ, ಕೋಶಕ್ಕೆ ಮೂಲ ಆದಂತ ಆ ಒಂದು ಕೋಶದ ಆಕಾರ ರೂಪನಾಗಿ ಅವನಿದ್ದಾನೆ, ಮತ್ತು ಅದೇ ಧಾರಕ ರೂಪ ಅಂತ ಕರೀತಾರ, ಪೋಷಕ ರೂಪನಾಗಿನೂ ಇದ್ದಾನಲ್ಲಿ. ಸೊ ಅಲ್ಲಿನೂ ಖಂಡ ಅಖಂಡ ರೂಪದಿಂದ ಭಗವಂತ ಇದ್ದಾನಂತ ನೋಡ್ಬಿಟ್ಟು ಅಲ್ಲಿ ಯಾವ ರೂಪದಿಂದ ಇದ್ದಾನಂದ್ರೆ ಅಲ್ಲಿ ಅನ್ನ, ಪ್ರಾಣ, ಮನ, ಆಮೇಲೆ ವಿಜ್ಞಾನ ಈ ಹೆಸರಿನಿಂದ, ಈ ಶಂಕೆ ಇಂದ ಅವನಿದ್ದಾನಂತ ಹೇಳ್ಬಿಟ್ಟು ನೆಕ್ಸ್ಟ್ ಬಂದು ಇವಾಗ ಕೊನೆ ಕೋಶದ ಕೋಶಾಕಾರ ಹೇಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಈ ಕೋಶ ಬಂದು ನೆಕ್ಸ್ಟ್ ಲಾಸ್ಟ್ ಬರೋದು ಆನಂದಮಯ ಕೋಶ. ಆನಂದಮಯ ಕೋಶ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಆನಂದಮಯ ಕೋಶದಲ್ಲಿ ಅವನು ಹೇಗಿದ್ದಾನಂದ್ರೆ 3000 ಅರ್ಧಶತ ಮೇಲ್ ಈರದಿಕ ರೂಪಗಳ ಧರಿಸಿ ಶರೀರದೊಳಗೆ ಆನಂದಮಯ ನಾರಾಯಣಾಹ್ವಯನು 2000 ಮೇಲೆ 305 ಸ್ವರೂಪದಿಂದಲೇ ಭಾರತೀಯನೊಳಿಪ್ಪ ನವನೀತಸ್ಥ ಘೃತದಂತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಗೆಂದ್ರೆ ಸ್ಥೂಲವಾದ ಅರ್ಥ, ಈ ಕೋಶದಲ್ಲಿ, ಈ ಕೊನೆ ಕೋಶದಲ್ಲಿ ಅವನು ಹೇಗಿದ್ದಾನಂದ್ರೆ 3000 ಅರ್ಧಶತ ಮೇಲೆ, 3000 ಸ್ಟ್ರೇಟ್ ಫಾರ್ವರ್ಡ್ 3000 ಅರ್ಧಶತ, ಅರ್ಧಶತ ಅಂದ್ರೆ 100 ಲಿ 50 ಅರ್ಧಶತ. ಸೊ 3050 ಮೇಲ್ ಈರದಿಕ, ಸೊ 3000 + 50 + 2, ಸೊ 3052 ಇಂದ ಅವನು ಇದ್ದಾನೆ, ಹೇಗಿದ್ದಾನೆ, ರೂಪದಿಂದ ಧರಿಸಿ ಶರೀರದೊಳಗೆ ಆನಂದಮಯ ನಾರಾಯಣಾಹ್ವಯನು ಅಂತ ಹೇಳ್ತಾರೆ. ನಮ್ಮ ದೇಹದಲ್ಲಿ ಅವನು ನಾರಾಯಣ ನಾರಾಯಣ ಅಂತ ಕರೆಯಲ್ಪಡುವಂತ ಈ ಆನಂದಮಯ ಕೋಶದಲ್ಲಿ ಪ್ರತಿಪಾದ್ಯನಾದಂತ ಈ ನಾರಾಯಣ ಇಲ್ಲಿ ಹೇಗಿದ್ದಾನಂದ್ರೆ ಆನಂದ ಎಂಬ ಹೆಸರಿನಿಂದ ಇದ್ದಾನೆ. ಅದಕ್ಕೆ ಈ ಆನಂದ ಎಂಬುದಕ್ಕೆ ಆ ಫಸ್ಟ್ ಒನ್ ಅಂತ ತಕೊಂಡ್ರೆ ಆ ಅಂಬೋದು 2, ಸೊ ಆ ನ ಅಂಬೋದು ತತದನ 5 ಬರುತ್ತೆ, ನ ಆನಂದ್ ಬರುತ್ತೆ, ಅದಕ್ಕೆ ಒಂದು 0, ದ 3, ತತದ 3, ಸೊ 3500 2503 ಆಗತ್ತೆ. ರಿವರ್ಸ್ಲಿ ಓದಿದ್ರೆ 3052 ಆಗತ್ತೆ. ಸೊ ಆನಂದ ಎಂಬೋ ಹೆಸರಿನಿಂದ ಯಾರಿದ್ದಾನೆ, ನಾರಾಯಣ ಆಹ್ವಯನು ಅಂತ. ಇವನು ಯಾರು ಅಂದ್ರೆ ನಾರಾಯಣ, ಮುಂಚೆ ಪ್ರಸ್ತುತನಾದಂತ ನಾರಾಯಣನೇ ಇಲ್ಲಿ ಕೋಶಾಕಾರ ರೂಪದಿಂದಲೂ ಇದ್ದಾನೆ. ಅವನು ಆನಂದ ಅಂತ ಒಂದು ಅಖಂಡ ರೂಪವಾಗಿದ್ದಾನೆ. ಖಂಡವಾಗಿ ಎಷ್ಟು ಇದ್ದಾನಂದ್ರೆ 3052 ಅಲ್ಲಿ ಆ ನಾರಾಯಣನೇ ಇದ್ದಾನ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಇಷ್ಟೇನ ಅಂದ್ರೆ ಇವಾಗ ಎಲ್ಲ ಸಮರೈಸ್ ಮಾಡ್ತಾ ಇದ್ದಾರೆ. ಏನ್ ಸಮರೈಸ್ ಮಾಡ್ತಾ ಇದ್ದಾರೆ, ಈ 5 ಕೋಶದಲ್ಲಿ ಇರುವಂತಾರು ಟೋಟಲ್ ನಂಬರಿಂಗ್. ಸೊ ಅನ್ನಮಯ ಅನ್ನ ಆಕಾರದಿಂದ 101, ಸೊ 101, ಪ್ರಾಣ 513 ಪ್ಲಸ್ ಮನ 55, ವಿಜ್ಞಾನ 584, ಆನಂದ 3052, ಎಲ್ಲವೂ ಆಡ್ ಮಾಡಿದ್ರೆ ಟೋಟಲ್ ಎಷ್ಟು ಅಂತ ಹೇಳ್ತಾ ಇದ್ದಾರೆ. 2000 ಮೇಲೆ 2 2 + 2 = 4, 4000, 2000 ಮೇಲೆ 300 + 300 + 5, ಸೊ 4000 + 300 + 5, ಸೊ 4305, ದಟ್ಸ್ ಅ ಟೋಟಲ್. ಈ ರೂಪದ ಇಷ್ಟು ನಂಬರ್, ಇಷ್ಟು ರೂಪ, ಇದು ಏನು ಅಂದ್ರೆ ಸ್ವರೂಪದಿಂದಲೇ ಅಂತ ಹೇಳ್ತಾರೆ. ಸ್ವರೂಪ ಅಂತ ಯಾಕೆ ಹೇಳಿದಾರಂದ್ರೆ ಹಿಂದೆ ಹೇಳಿದಂತೆ ರೂಪ ಅಂದ್ರೆ ಇಷ್ಟು ರೂಪದಿಂದ ಇದ್ದಾನೆ ಅಂತ ಮಾತ್ರ, ಇರೋದು ಒಂದು ಆ ಫಲವನ್ನ ನಮ್ಗೆ ಕೊಡಬೇಕು. ಅವನು ಇರೋದು ಇದ್ದಾನೆ ಅಂತ ನಾವು ತಿಳ್ಕೊಳ್ಳೋದು ಮೂಲಕವಾಗಿ ನಮ್ಗೆ ಒಂದು ಫಲ ಬೇಕು. ಏನು ಫಲ ಅಂದ್ರೆ ಅವನ ಆ ಮಂಗಳ ಸು ಅಂದ್ರೆ ಮಂಗಳ ಅಂತ ಅರ್ಥ. ಮಂಗಳವನ್ನ ಮಾಡ್ತಾನೆ, ಶ್ರೇಷ್ಠವನ್ನು ಮಾಡ್ತಾನೆ. ಏನು ಶ್ರೇಷ್ಠ, ಏನು ಮಂಗಳ, ಇವಾಗ ಭೋಜನ ಬಗ್ಗೆ ಹೇಳ್ತಾ ಇದ್ದಾರೆ. ಭೋಜನ ಭೋಜನದ ಮೂಲಕವಾಗಿ ನಮ್ಗೆ ಏನಾಗುತ್ತೆ, ಭೋಜನ ಅಂಬೋದು ಒಂದು ಯಜ್ಞ ತರ. ಊಟ ಮಾಡೋದು ಒಂದು, ಊಟ ಮಾಡೋದು ಅದು ಭೋಜನನೂ ಆಗಬಹುದು, ಬರೀ ಒಂದು ದೇಹಕ್ಕೆ ದೇಹದ ಬೆಳವಣಿಗೆಗೇನು ಆಗ್ಬೋದು. ಸೊ ಇಲ್ಲಿ ಹೇಳೋದು ಜಸ್ಟ್ ನಾಟ್ ಓನ್ಲಿ ಫಾರ್ ಅವರ್ ಡೇ ಟು ಡೇ ಲಿವಿಂಗ್ಗೆ ಮಾತ್ರ ಇಲ್ಲ, ಇದು ಭೋಜನ ಆಗ್ಬೇಕು. ಇದು ಭೋಜನ ಆಗ್ಬೇಕಂದ್ರೆ ನಮಗೆ ನಮ್ಮಲ್ಲಿ ಇರುವಂತ ಪಾಪಗಳು ಹೋಗ್ಬೇಕು. ಸೊ ಯಜ್ಞ ಮಾಡುವುದ ಮೂಲಕವಾಗಿ, ಇದು ಭಗವಂತನನ್ನ ಈ ತರ ಸ್ಮರಣೆ ಮಾಡುವುದ ಮೂಲಕವಾಗಿ, ಏನು ಭಗವಂತನೇ ಒಳಗಿದ್ದು ಎಲ್ಲವೂ ಮಾಡಿಸ್ತಾನೆ. ಕೋಶದಲ್ಲಿ ನಮ್ಮ ಒಳಗೆ ಇರುವಂತ ಅನ್ನಮಯ ಕೋಶ, ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಫಂಕ್ಷನಿಂಗ್ ಮಾಡುವಂತ ಈ ಕೋಶಗಳಲ್ಲಿ ಇದ್ದಾನೆ. ಅದರಲ್ಲಿ ಖಂಡ ಅಖಂಡ ರೂಪದಿಂದ ಇದ್ದಾನೆ. ಮತ್ತು ಆ ಕೋಶ ಇರಬೇಕಂದ್ರೆ ಅದಕ್ಕೆ ಧಾರಕ ಶಕ್ತಿ ಬೇಕು. ಸೊ ಕೋಶದ ಆಕಾರದಲ್ಲಿನೂ ಅವನೇ ಇದ್ದು ನಿಯಮನ ಮಾಡ್ತಾನೆ, ಅದು ಖಂಡ ಅಖಂಡ. ಸೊ ಇಷ್ಟು ರೂಪದಿಂದ ಅವನು ಇದ್ದಾನಂತ ನಾವು ಭಗವಂತನನ್ನ ಚಿಂತನೆ ಮಾಡಿದಾಗ ಅದು ಭೋಜನ ಆಗತ್ತೆ. ಆ ಭೋಜನದಿಂದ ನಮ್ಗೆ ಫಲ ಬರುತ್ತೆ. ಅದಕ್ಕೆ ಸ್ವರೂಪದಿಂದ ಅಂತ ಹೇಳ್ತಾರೆ. ಈ ಸ್ವರೂಪದಿಂದಲಿ ಹೇಗಿದ್ದಾನಂತ ಇನ್ನೊಂದು ಥಾಟ್ ಅನ್ನ, ಫಸ್ಟ್ ಕೋಶ ಆಯ್ತು, ಕೋಶದ ಆಕಾರ ಆಯ್ತು. ಆ ಕೋಶ ಆಕಾರ ಹೇಳುವಾಗಲಲ್ಲಿ ಅಲ್ಲಿ ರಮಾ ಸಮೇತನಾಗಿ ಅವನ್ನ ಧ್ಯಾನ ಮಾಡ್ಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ನೆಕ್ಸ್ಟ್ ಬಂದು ಬರುವಾಗ ಅಷ್ಟೇ ಸಾಕ ಅಂದ್ರೆ ಅಷ್ಟೇ ಸಾಲದು. ಯಾಕೆಂದ್ರೆ ಇದನ್ನ ಈ ಕೆಲಸಗಳನ್ನ ಮಾಡುವುದಕ್ಕಾಗಿ ಭಗವಂತ ಏನ್ ಮಾಡಿದ್ದ ಅಂದ್ರೆ ದೇವತೆಗಳನ್ನ ಇಟ್ಟಿದ್ದಾನೆ. ಅವನು ಸ್ವತವಾಗಿ ಅವನು ಸ್ವತಂತ್ರನಾಗ ಮಾಡಬಲ್ಲ, ಅದು ಒಂದು ಸ್ಟ್ರಿಂಗ್ ಯಾವತ್ತೂ ಇಟ್ಟುಕೊಂಡಿರ್ತಾನ. ಅಪಾರ್ಟ್ ಫ್ರಮ್ ದಟ್ ಈ ದೇಹ ಬಂದು ಫಸ್ಟ್ ಸೃಷ್ಟಿಯಾದ ಕಾಲದಲ್ಲಿ ಹೇಳ್ತಾರೆ, ಈ ದೇಹ ಸೃಷ್ಟಿ ಮಾಡಿದ್ದೇ ಮೂಲತಃ ದೇವತೆಗಳು ಸಾಧನೆ ಮಾಡ್ಲಿಕ್ಕೇನು ಈ ಶರೀರವನ್ನ ಅವನು ಸೃಷ್ಟಿ ಮಾಡಿದ್ದ ಅಂತ. ಫಸ್ಟ್ ಡೇ ಆಫ್ ಬ್ರಹ್ಮ, ಅದು ಚತುರ್ಮುಖ ಬ್ರಹ್ಮನನ್ನ ಮೊಟ್ಟ ಮೊದಲ ದಿವಸ ಬಂದಾಗೆ ಅದೇ ಬರುತ್ತೆ, ಫಸ್ಟ್ ಬರೋರು ದೇವತೆಗಳೇ. ದೇವತೆಗಳು ನಾವು ಸಾಧನೆ ಮಾಡಬೇಕು, ನಮ್ಗೆ ಜಾಗ ಬೇಕು ಸ್ವಾಮಿ ಅಂತ ಕೇಳಿದಾಗೆ ಡಿಫ್ರೆಂಟ್ ಡಿಫ್ರೆಂಟ್ ದೇಹಗಳನ್ನ ಕೊಡ್ತಾ ಹೋಗ್ತಾನಂತ. ಅಲ್ಲಿ ಬರುತ್ತೆ ಉಪನಿಷತ್ದಲ್ಲಿ ಹೇಳ್ತಾ ಹೋಗ್ತಾರ, ಐತ್ರೇಯ ಭಾಷೆ ಐತ್ರೇಯ ಉಪನಿಷತ್ದಲ್ಲಿನೂ ಬರುತ್ತೆ, ಬೃಹದಾರಣ್ಯಕ ಉಪನಿಷತ್ದಲ್ಲಿನೂ ಬರುತ್ತೆ. ಡಿಫ್ರೆಂಟ್ 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 ದೇಹಗಳು ಮಾಡ್ತಾ ಹೋದನ, ಕೊನೆಯಲ್ಲಿ ಈ ಮನುಷ್ಯನ ದೇಹವನ್ನ ಸೃಷ್ಟಿ ಮಾಡಿದಾಗ ಇದೇ ಪುರುಷ ಆಯ್ತು. ಪೂರ್ಣವಾಗಿ ಸಾಧನೆ ಮಾಡ್ಲಿಕ್ಕೆ ಆಯ್ತು ಅಂತ ದೇವತೆಗಳು ಇದು ಒಳಗೆ ಸೇರಿಕೊಂಡು ಈ ನಮ್ಮ ದ್ವಾರವಾಗಿ ಕೆಲಸಗಳನ್ನ ಮಾಡಿಸ್ತಾ ಇದ್ದಾರೆ. ಸೊ ಇವರುಗಳನ್ನ ಅವ್ರಿಗೆ ಸಾಧನೆ ಆಗಬೇಕು. ಸೊ ಅವರೊಳಗೆ ನಿಂತು ಅವ್ರಿಗೇನು ಸ್ವತಂತ್ರ ಇಲ್ಲ. ಸೊ ಅವರೊಳಗೆ ನಿಂತು ಸಾಧನೆಯನ್ನ ಮಾಡಿ ಮಾಡಿಸ್ತಾನೆ. ಅವ್ರಿಗೆ ಮಾತ್ರ ಅಲ್ಲ, ದೈತ್ಯರನ್ನು ಬಂದಿದ್ದಾರೆ, ದೈತ್ಯರಿಗೇನು ಆಗಬೇಕು. ಸೊ ದೈತ್ಯರನ್ನು ಇಟ್ಟುಕೊಂಡು ಕೊನೆಯಲ್ಲಿ ನಮ್ಮಂತ ಸಣ್ಣ ಪುಟ್ಟವರು ನಮ್ಮ ಸಾಧನೆ ಕೊನೆಯಲ್ಲಿ ಮಾಡೋದು. ಸೊ ಇಷ್ಟೂನು ಇದೆ. ಸೊ ಇಲ್ಲಿ ನಮಗೆ ಉಪಕಾರ ಮಾಡುವಂತ ದೇವತೆಗಳನ್ನ ಸ್ಮರಣೆ ಮಾಡಬೇಕು. ಆ ದೇವತೆಗಳು ಯಾರು ಅಂತ ಇಲ್ಲಿ ಹೇಳ್ತಾರೆ. ಈ ಭಗವಂತ ಹೇಗಿದ್ದಾನಂದ್ರೆ ಸ್ವರೂಪದಿಂದಲಿ ಭಾರತೀಶನೋಳಿಪ್ಪ ಅಂತ ಹೇಳ್ತಾರೆ. ಇಲ್ಲಿ ಇಲ್ಲಿ ಈ ಕೆಲಸವನ್ನ ಮೊಟ್ಟ ಮೊದಲು ಅವನು ಹೇಗೆ ಮಾಡ್ತಾನಂದ್ರೆ ಭಾರತೀ ದೇವಿಯಲ್ಲಿ ಭಾರತಿ ಈಶನೋಳ್. ಇಲ್ಲಿ ಭಾರತಿ ಎಂಬ ಶಬ್ದದಿಂದ ಭಾ ಎಂಬೋ ಶಬ್ದ ಅದು ಭಗವಂತನನ್ನ ಹೇಳೋದು. ಭಾ ಅಂತಾನೆ ಒಂದು ಆಚಾರ್ಯರು ಭಾ ಅಂತ ಯಮಕ ಭಾರತ ಭಾ ಮಾಡಿದ್ದಾರೆ. ಸೊ ಯಮಕವಾಗ್ತಾರ ಭಾ ಶಬ್ದಕ್ಕೆ ಅನೇಕ ಅರ್ಥಗಳು ಹೇಳ್ತಾರೆ. ಸೊ ಆ ಭಾ ಶಬ್ದದಲ್ಲಿ ಯಾವತ್ತೂ ರತನಾದವನು ಅಂದ್ರೆ ಭಾ ಶಬ್ದದಿಂದ ಪ್ರತಿಪಾದ್ಯನಾಗುವಂತ ಆ ಭಗವಂತನ ಗುಣಗಳು, ಆ ಗುಣದಲ್ಲಿ ಯಾವತ್ತೂ ರಮಣೆ ಮಾಡುವ, ರಮಣ ಅಂದ್ರ ಅಲ್ಲೇ ಇದ್ದು ಅದನ್ನ ಅನುಭವ ಮಾಡುವನು, ಅವನು ಭಾರತ ಆಗ್ತಾನೆ. ಸೊ ಆ ಭಾರತನ ಹೆಂಡತಿ ಅವನಲ್ಲಿ ರಮಣೆ ಮಾಡುವ ಭಾರತಿ ಆಗ್ತಾಳೆ. ಸೊ ಈ ಭಾರತಿ ಅಂದ್ರೆ ಅದಕ್ಕೆ ಭಾರತೀ ದೇವಿಗೆ ಆ ಹೆಸರು, ಆ ಭಾರತೀ ದೇವಿಯನ್ನ ಈಶ. ಸೊ ಭಾರತೀ ದೇವಿ ಅಂದ್ರೆ ಭಾರತೀ ದೇವಿ ಭಗವಂತನಲ್ಲಿನೂ ಅವಳು ಚಿಂತನೆ ಮಾಡ್ತಾಳ. ಭಗವಂತನ ಚಿಂತನೆ ಮಾಡುವಾಗ ವಾಯುದೇವನಲ್ಲಿ ಇರುವಂತ ಭಗವಂತನನ್ನ ಚಿಂತನೆ ಮಾಡ್ತಾಳವಳು. ಸೊ ಅದಕ್ಕೆ ಅವಳ ಹೆಸರು ಭಾರತಿ ಆಯ್ತು. ಇಂಥ ಒಂದು ಭಾರತೀ ದೇವಿ ಒಳ ಭಾರತಿ ಈಶ, ಭಾರತಿಗೆ ಸಾಕ್ಷಾತ್ ಈಶನಾದಂತವನು ಭಾರತೀಶನೋಳ್. ಆ ಭಾರತೀಶನಂದು ಮುಖ್ಯ ಪ್ರಾಣನೊಳಗೆ ಇಪ್ಪ ಇರುವಂತ ಇದಾನಂತ. ಈ ಭಗವಂತ ಹೇಗಿದ್ದಾನೆ ನಮ್ಮ ದೇಹದಲ್ಲಿ ಅಂದ್ರೆ ಅದು ಹಿಂದೆ ನೋಡಿದೀವಿ. ಈ ದೇಹ ಸೃಷ್ಟಿಯಾದಾಗೆ ಮುಖ್ಯ ಪ್ರಾಣನನ್ನು ಕರ್ಕೊಂಡು ಬರ್ತಾನಂತ. ಮುಖ್ಯ ಪ್ರಾಣರು ಒಬ್ಬರನ್ನೇ ಈ ದೇಹದಲ್ಲಿ ಕರ್ಕೊಂಡು ಬರ್ತಾನೆ. ಅದೇ ಪಾದದಿಂದ ಬಂದ, ತಲೆಯಿಂದ ಬಂದ ಅಂತ ಎರಡರು ಮುಖವಾಗಿ ಹೇಳ್ತಾರೆ. ಪಾದದಿಂದ ವಾಸುದೇವನಾಗಿ ಬಂದ, ತಲೆ ಮೂಲಕವಾಗಿ ನಾರಾಯಣನಾಗಿ ಬಂದ ಅಂತ ಎರಡು ತರನು ಹೇಳ್ತಾರೆ. ಬಂದು ಇಲ್ಲಿ ನೆಲೆಸಿದ್ದಾನಂತ, 100 ವರ್ಷ ಈ ದೇಹದಲ್ಲಿ ಇರ್ತೀನಿ ಅಂತ ಅವನ ನೆಲೆಸಿದ್ದಾನಂತ. ಹೇಗೆ ನೆಲೆಸಿದ್ದಾನಂತ, ಈ ಮುಖ್ಯ ಪ್ರಾಣರು ಕರ್ಕೊಂಡ್ ಬಂದ. ಮುಖ್ಯ ಪ್ರಾಣರು ಮಾತ್ರ ಅಲ್ಲ, ಭಾರತೀ ದೇವಿನ ಕರ್ಕೊಂಡ್ ಬಂದ, ಅವ್ರ ಜೊತೆಯಲ್ಲಿ ಈ ದೇವತೆಗಳನ್ನ ಕರ್ಕೊಂಡ್ ಬಂದಿದ್ದಾನೆ. ಸೊ ಹೇಗೆ ಅವನಿದ್ದಾನಂದ್ರೆ ಒಂದು ನವನೀತಸ್ಥ ಘೃತದಂತೆ ಅಂತ. ನಮ್ಮ ದೇಹದಲ್ಲಿ ಇಲ್ಲಿ ನವನೀತದಲ್ಲಿ ಘೃತ ಇದೆ ಅಂದ್ರೆ ನವನೀತ ಬೇಕಂದ್ರೆ ಇದು ಹಿಂದಿನ ಪದ್ಯದಲ್ಲಿ ಬರುತ್ತೆ, ಆಕ್ಚುಲಿ ಮಾತೃಕಾಸಂಧಿಯಲ್ಲಿ ಬರುತ್ತೆ. ಮಾತೃಕಾಸಂಧಿಯಲ್ಲಿ 26th ಪದ್ಯದಲ್ಲಿ ಇದು ಇನ್ನು ಈ ಒಂದು ಲೈನ್ ಅನ್ನ ವಿವರಣೆ ಮಾಡಿದ್ದಾರೆ. ಇಲ್ಲಿ ಹೇಗ್ ಹೇಳ್ತಾ ಇದ್ದ ಅಂದ್ರೆ ಒಂದೊಂದು ಕಡೆ ಒಂದೊಂದು ಉಪಾಸನೆಗಳು ಅಂತ ಇರುತ್ತೆ. ಕೆಲವೊಮ್ಮೆ ನಮ್ಗೆ ಡೌಟ್ ಬಂದ್ಬಿಡುತ್ತೆ, ಹಾಲಿಗೆ ಒಂದು ಕಡೆ ಒಂದು ಅಭಿಮಾನಿ, ಇನ್ನೊಂದು ಕಡೆ ಇನ್ನೊಂದು ಅಭಿಮಾನಿ ಹೇಗೆ ಹೇಳ್ತಾರೆ ಅಂದ್ರೆ ಒಂದೊಂದು ವಿವಕ್ಷೆಯಿಂದ ಭೇದ ಉಂಟು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನವನೀತಸ್ಥ ಘೃತದಂತೆ ಅಂತ ಹೇಳ್ತಾರೆ. ಬೆಣ್ಣೆಯಲ್ಲಿ ಇರುವಂತ ತುಪ್ಪದಂತೆ ಭಗವಂತ ನಮ್ಮ ದೇಹದಲ್ಲಿ ಇದ್ದಾನೆ ಅಂತ. ಅಂದ್ರೆ ಏನ್ ಅರ್ಥ ಆಯ್ತು ಅಂದ್ರೆ ಬೆಣ್ಣೆ ಬಂದು ವಾಯುದೇವರಾಗಿರ್ಬೇಕು, ಬೆಣ್ಣೆಯಲ್ಲಿ ತುಪ್ಪ ಅಂದ್ರೆ ಇದು ಡಿಫ್ರೆಂಟ್ ಸ್ಟೇಜಸ್ ಲಿ ಹೋಗುತ್ತೆ. ಫಸ್ಟ್ ಬಂದು ಹಾಲು ಭಗವಂತನ ಬಗ್ಗೆ ಹೇಳುವಾಗ ಹಾಲಲ್ಲಿ ಇರುವಂತವನು ಅಂತ ಹೇಳ್ತಾರೆ, ವಿಷದ ಅಂತ ಬಂತು. ಹಾಲು ಅಂತ ಯಾವಾಗ ಹೇಳ್ತಾರೋ ಅದು ಜನರಲಿ ಇದು ಅಭಿಮಾನಿ ದೇವತೆ ಪರ ಬರೋದು ಒಂದು. ಇನ್ನೊಂದು ಹಾಲು ಅಂಬುದು ಜ್ಞಾನಕ್ಕೆ ಸಂಕೇತ, ಬಿಳಿಯಾಗಿರುತ್ತೆ ಅದು ಜ್ಞಾನಕ್ಕೆ ಸಂಕೇತ ಅಂತ ಹೇಳ್ತಾರೆ. ಸೊ ಹಾಲು ಇಲ್ಲಿ ಹೇಳುವಂತ ದೇವತೆಗಳು ಯಾರನ್ನ ತಗೊಂಡಿದ್ದಾರಂದ್ರೆ ಭಾರತಿ, ಸರಸ್ವತಿ, ವಾಯುದೇವರು, ಚತುರ್ಮುಖ ಬ್ರಹ್ಮ, ಅವರಲ್ಲಿ ಲಕ್ಷ್ಮೀನಾರಾಯಣರು ಅಂತ ಇಟ್ಕೋಬೇಕು. ಇಲ್ಲಿ ರುಚಿ ಬಗ್ಗೆ ಹೇಳುವಂತ ವಿಷಯಗಳಲ್ಲ, ಇಲ್ಲಿ ರುಚಿ ಬಗ್ಗೆ ನೈವೇದ್ಯ ಬಗ್ಗೆ ಹೇಳುವಂತ ವಿಚಾರ ಇಲ್ಲ. ಇದು ಬಂದು ಜ್ಞಾನ ಇಚ್ಛಾ ಕ್ರಿಯಾ ಶಕ್ತಿ ಇದನ್ನ ಇಟ್ಟುಕೊಂಡು ಮಾಡಿರುವಂತ ವಿವಕ್ಷೆ ಇದು. ಏನು ಇದು ಅಂದ್ರೆ ಭಗವಂತನನ್ನ ನಾವು ನಮ್ಮ ದೇಹದಲ್ಲಿ ಈ ಭಗವಂತ ನೆಲೆಸಿದ್ದಾನೆ. ಈ ಊಟ ತಿಂಡಿ ನಾವು ಮಾಡುವುದು ಎಲ್ಲವೂ ವೈಶ್ವಾನರ ತಿಳ್ಕೊಬೇಕು, ಅದು ಹಿಂದೆ ನೋಡಿದ್ದೀವಿ. ಅದು ಹೇಗೆ ತಿಳ್ಕೊಬೇಕು ಡೈರೆಕ್ಟ್ ಆಗಿ ನಾವು ತಿಳ್ಕೊಬೇಕಂದ್ರೆ ಇಲ್ಲ, ಅಷ್ಟು ಸುಲಭ ಇಲ್ಲ. ಫಸ್ಟ್ ಅವನು ಆ ಜ್ಞಾನವನ್ನ ನಮ್ಗೆ ಕೊಡಬೇಕು. ಜ್ಞಾನ ಅಂದ್ರೆ ಜ್ಞಾನಕ್ಕೆ ಯಾರು ಅಭಿಮಾನಿ ಆಗ್ತಾರೆ ಇಲ್ಲಿ ಈ ಪರ್ಟಿಕ್ಯುಲರ್ ಕಾಂಟೆಕ್ಸ್ಲಿ ಯಾರಾಗ್ತಾರಂದ್ರೆ ಸರಸ್ವತಿ ಭಾರತೀ ದೇವಿ ಆಗ್ತಾರಂತ. ಸೊ ಭಾರತಿಯೊಳಗೆ ಭಾರತಿ ಎಂಬುದು ಒಂದು ಜ್ಞಾನ ಬರುತ್ತೆ. ಆ ಬಂದ ಜ್ಞಾನವನ್ನ ಚೆಂದಾಗೆ ಹೆಪ್ಪು ಹಾಕಬೇಕು, ಚೆಂದಾಗಿ ಹೆಪ್ಪು ಹಾಕಬೇಕು ಅಂದ್ರೆ ಆಳವಾಗ ಚಿಂತನೆ ಮಾಡಬೇಕು, ಆ ವಿಜ್ಞಾನವನ್ನ ತಿಳ್ಕೋಬೇಕು. ಅಲ್ಲಿ ಹೆಪ್ಪು ಹಾಕಿದ ಮೇಲೆ ಬರೋದು ಆ ಮೊಸರು ಬರುತ್ತೆ. ಆ ಮೊಸರಿಗೆ ಬಂದು ಇದು ಹೇಳ್ತಾರೆ, ಮೊಸರಿಗೆ ಬಂದು ಸರಸ್ವತಿ ದೇವಿಯನ್ನ ಹೇಳ್ತಾರೆ. ಜ್ಞಾನ ಮತ್ತು ಜ್ಞಾನ ಇಲ್ಲ, ಫಸ್ಟ್ ಬರೋದು ಇಚ್ಛೆ. ಅದ್ರಲ್ಲಿ ಕೊಟ್ಟಿರೋದು ಸ್ವಲ್ಪ ವ್ಯತ್ಯಾಸ ಮಾಡಿ ಕೊಟ್ಟಿದ್ದಾರೆ, ಬಟ್ ನಾವು ಫಸ್ಟ್ ತಕೊಳ್ಳೋದು ಇಚ್ಛೆಯನ್ನ ತಕ್ಕೋಬೇಕು. ಇಚ್ಛೆಗೆ ಇವಳು ಬರ್ತಾಳೆ, ಭಾರತೀ ದೇವಿ ಇಚ್ಛೆಗೆ ಬರ್ತಾಳೆ, ಆಶೆಯನ್ನ ಕೊಡಬೇಕು ಅವಳು ಇಚ್ಛೆಗೆ ಬರ್ತಾಳೆ. ಅದು ಹಾಲು, ಇಚ್ಛೆ ಎಂಬುದು ಹಾಲಾಗತ್ತೆ. ಇಚ್ಛೆ ಎಂಬುದು ಜ್ಞಾನ ಇನ್ನೊಂದು ಕಾಂಟೆಕ್ಸ್ಲಿ, ಇಲ್ಲಿ ಹೇಳೋದು ಇಚ್ಛೆ ಎಂಬುದು ಭಾರತೀ ದೇವಿ ಆಗ್ತಾಳೆ. ಇಚ್ಛೆಯಿಂದ ಬರುವಂತದ್ದು ಒಂದು ಜ್ಞಾನ ಬರಬೇಕು. ಆ ಜ್ಞಾನಕ್ಕೆ ಸರಸ್ವತಿ ದೇವಿಯನ್ನು ಹೇಳ್ತಾರೆ, ಅದು ಹೆಪ್ಪು ಮೊಸರು ಅಂತ ಹೇಳ್ತಾರೆ. ಆ ಮೊಸರಿನಿಂದ ಮೊಸರು ಆದ ಮೇಲೆ ಚೆಂದಾಗಿ ಮಥನ ಮಾಡಬೇಕು, ಚೆಂದಾಗ ಥಾಟ್ಸ್ ಅನ್ನ ಬಂದ ಒಂದು ಜ್ಞಾನವನ್ನ ಚೆಂದಾಗೆ ಪರಿಶೀಲನೆ ಮಾಡಬೇಕು. ಅದು ಮಾಡ್ತಾ ಬಂದ್ರೆ ಅದು ಮೂಲಕವಾಗಿ ನಮ್ಗೆ ಅದು ಏನಾಗತ್ತೆ ಅಂದ್ರೆ ಅದು ಕ್ರಿಯೆಯಲ್ಲಿ ಆಗತ್ತೆ ಜ್ಞಾನ. ಆ ಕ್ರಿಯೆ ಅಂದ್ರೆ ಏನು ಅಂದ್ರೆ ಇದು ಅನುಸಂಧಾನ ಮುಂತಾದ ಎಲ್ಲವೂ ಮಾಡುವಂತ ಕ್ರಿಯೆ. ಇಚ್ಛಾ ಜ್ಞಾನ ಮತ್ತು ಅದು ಚೆಂದಾಗೆ ತಿಳ್ಕೊಂಡಾಗೆ ನಾವು ಅನುಭವಕ್ಕೆ ತಂದುಕೋ ಅಂತ ಹೇಳ್ತೀವಲ್ಲ, ಅನುಭವಕ್ಕೆ ನಾವು ತಂದುಕೊಳ್ತೀವಿ ಅದನ್ನ. ಅದು ಅಲ್ಲಿ ಕ್ರಿಯಾ ಅಂದ್ರೆ ಡೂಯಿಂಗ್ ದ ಕರ್ಮ ಅಂತ ಮಾತ್ರ ಅಲ್ಲ, ಕರ್ಮ ಅಲಾಂಗ್ ವಿತ್ ನಾಲೆಡ್ಜ್ ಮಾಡಬೇಕು, ಅದನ್ನ ಕ್ರಿಯಾ ಅಂತ ಹೇಳ್ತಾರೆ. ಆ ಕ್ರಿಯೆಯನ್ನು ಮಾಡೋದಕ್ಕೆ ಅದು ವಾಯುದೇವರ ಅನುಗ್ರಹ ಬೇಕು. ಅದಕ್ಕೆ ಬೆಣ್ಣೆ ಅಂತ ಹೇಳ್ತಾರೆ, ಆ ಬೆಣ್ಣೆ ಅಂತ ಇರ್ತಾನೆ ಸ್ವಚ್ಛವಾಗಿ ಅದು ಚೆಂದಾಗಿ ಮಥನ ಮಾಡಿದ್ದಾಗ ಮೊಸರನ್ನ ಚೆಂದಾಗಿ ಕಡಿದಾಗ ಬರುವಂತದ್ದು ಬೆಣ್ಣೆ. ಆ ಬೆಣ್ಣೆಯನ್ನ ಏನು ಮಾಡ್ಬೇಕು, ನೆಕ್ಸ್ಟ್ ಸ್ಟೇಜ್ ಏನೂ ಇಲ್ಲ, ಡೈರೆಕ್ಟ್ ಬೆಣ್ಣೆ ಬಂದ ಮೇಲೆ ಆ ಬೆಣ್ಣೆಯನ್ನ ಬರೀ ಕಾಯಿಸಬೇಕಷ್ಟೆ. ಬೆಣ್ಣೆಯನ್ನ ಸ್ವಲ್ಪ ಕಾಯಿಸಿದ್ರ ಸಾಧನೆ ಮೂಲಕವಾಗ ಕಾಯಿಸಿದ್ರೆ ಅಲ್ಲಿ ಇರುವಂತ ಆ ಒಂದು ಶಕ್ತಿ ಪ್ರಕಟ ಆಗತ್ತೆ, ಏನು ಅಲ್ಲಿ ಘೃತ ಬರುತ್ತೆ. ಆ ಘೃತದಲ್ಲಿ ಅವನು ಘೃತನೇ ಭಗವಂತನ ಅಂದ್ರೆ ಇಲ್ಲ, ಘೃತದಲ್ಲಿ ಅವನು ಕಾಣಿಸಿಕೊಡ್ತಾನಂತೆ, ಘೃತ ಪ್ರತೀಕ ಅಂತ ಬರುತ್ತೆ. ಸೊ ಅದು ಕೊನೆಯಲ್ಲಿ ಬರುವಾಗ ಲಕ್ಷ್ಮಿಯನ್ನ ಇಟ್ಟುಕೋಬೇಕು. ಸೊ ಹೀಗೆ ಪ್ರಾಸೆಸ್ ಬರುತ್ತೆ. ಸೊ ಈ ದೇಹದಲ್ಲಿ ಇವರು ಮೂಲಕವಾಗಿ ಈ ದೇವತೆಗಳ ಅನುಗ್ರಹ ಮೂಲಕವಾಗಿ ಯಾರು ಭಾರತಿ, ಸರಸ್ವತಿ, ಭಾರತಿ ಸರಸ್ವತಿ ವಾಯುದೇವರು ಬ್ರಹ್ಮ ಆರ್ ವಾಯು ಬ್ರಹ್ಮ ಒಟ್ಟಿಗೆನೂ ಸೇರಿಸ್ಬೋದು. ಒಟ್ಟಿಗೆ ಅವರು ನವನೀತ, ನವನೀತದಿಂದ ಘೃತದಂತೆ ಲಕ್ಷ್ಮಿ ಪ್ರತೀಕದಲ್ಲಿ ಭಗವಂತ ಕಾಣಿಸಿಕೊಡ್ತಾನಂತ ಅದನ್ನ ಹೇಳ್ತಾ ಇದ್ದಾರೆ. ಭಾರತೀಶನೊಳಿಪ್ಪ ನವನೀತಸ್ಥ ಘೃತದಂತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಬೇಸಿಕಲಿ ಸಿಂಪಲ್ ಪದ್ಯ, ಒಂದೇ ಎರಡು ಮಾತುಗಳಿದೆ. ಆನಂದಮಯ ನಾರಾಯಣ ಆಹ್ವಾನ ಅಂತಿದೆ. ಆನಂದಮಯ ನಾರಾಯಣ ಆಹ್ವಾನ ಅಂತ ಹೇಳಿದಾಗ ಹಿಂದೆ ನಾವು ನೋಡಿದ್ದೀವಿ ಆನಂದಮಯ ಕೋಶ ಅಂತ ಬರುವಾಗ ಆನಂದಮಯ ಕೋಶದಲ್ಲಿ ಏನಿದೆ ಅಂದ್ರೆ ನಾವು ನೋಡಿದ್ದೀವಿ ಆಕಾಶ ಅಂತ ಬಂತು. ಒಂದೊಂದು ತತ್ವ ಒಂದೊಂದು ಪಂಚಭೂತನು ಅದಕ್ಕೆ ಹೋಲಿಸ್ತಾ ಬರುವಾಗ ಕೊನೆಯಲ್ಲಿ ಬಂದದ್ದು ಆಕಾಶ ಅಂತ ಬಂತು. ಸೊ ಈ ಆಕಾಶ ಅಂಬೋದು ಹೇಗೆ ಅಂದ್ರೆ ಈಗ ಸ್ವಲ್ಪ ವಿವರಣೆ ಮಾಡ್ತಾರೆ. ಆಕಾಶ ಅಂಬೋದು ಎರಡು ಆಕಾಶಗಳು ಉಂಟು ಅಂತ ಹೇಳ್ತಾರೆ. ಎರಡು ಆಕಾಶಗಳು ಏನಂದ್ರೆ ಒಂದು ಹುಟ್ಟಿರುವಂತಹ ದ ಕ್ರಿಯೇಟೆಡ್ ಆಕಾಶ, ಒಂದು ಇನ್ನೊಂದು ಅವ್ಯಾಕೃತ ಆಕಾಶ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನ್ ಹೇಳ್ತಾರೆ, ಇಲ್ಲಿ ಹೇಳುವುದು ಲಕ್ಷ್ಮೀದೇವಿ ಆ ಕ್ರಿಯೇಟೆಡ್ ಆಕಾಶಕ್ಕೇನೋ ಅವಳು ಅಭಿಮಾನಿ ಇದನ್ನು ಮೂಲತಃ ಅವಳು ಬಂದು ಆ ಒಂದು ಅವ್ಯಾಕೃತ ಆಕಾಶ ಅಂತಿದೆ. ಅವ್ಯಾಕೃತ, ಅವ್ಯಾಕೃತ ಆಕಾಶ ಅಂದ್ರೆ ದ ಆಕಾಶ ದಟ್ ವಾಸ್ ನೆವರ್ ಕ್ರಿಯೇಟೆಡ್, ಅತೀ ಸೂಕ್ಷ್ಮವಾದದ್ದು. ಸೊ ಆ ಆಕಾಶಕ್ಕೇನು ಅವಳು ಅಭಿಮಾನಿಯಾಗಿದ್ದಾಳೆ ಲಕ್ಷ್ಮೀದೇವಿ, ಇದಂತ ಅಭಿಮನ್ಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಅವ್ಯಾಕೃತ ಆಕಾಶಕ್ಕೆ ನಮ್ಮ ಪ್ರಕಾರ ಏನಂದ್ರೆ ದಿಕ್ಕುಗಳು ಅಂತ ಹೇಳ್ತಾರೆ. ಅವ್ಯಾಕೃತ ಆಕಾಶಕ್ಕೆ ದಿಕ್ಕುಗಳು ಇರೋದು, ನಾವು ಸುಮ್ಮನೆ ಈಸ್ಟ್ ಸನ್ ರೈಸ್, ಈಸ್ಟ್ ವೆಸ್ಟ್ ಸೌತ್ ನಾರ್ತ್ ಅಂತ ಮಾಡ್ತೀವಿ, ಬಟ್ ದಿಕ್ಕುಗಳು ಇರೋದು ಯಾವತ್ತೂ ಅದು ಇರತ್ತೆ. ಅದು ಹೇಗಿರಂದ್ರೆ ಈ ಅವ್ಯಾಕೃತ ಆಕಾಶದ ಅಂಗಭೂತವಾಗಿರುವಂತದ್ದೇ ದಿಕ್ಕುಗಳು ಅಂತ. ಸೊ ಬಿಕಾಸ್ ಆ ಈಸ್ಟ್ ಅಂತ ಏನಿದೆಯೋ ಅಲ್ಲಿ ಸೂರ್ಯ ಉದಿಸ್ತಾನಕ್ಕೋಸ್ಕರ ನಾವು ಅದನ್ನ ಈಸ್ಟ್ ಅಂತ ನಾವು ವ್ಯವಹಾರ ಮಾಡ್ಕೊಂಡಿದ್ದೀವಿ. ಮೂಲತಃ ಯಾವುದೇ ಒಂದು ವಸ್ತು ಇರಬೇಕಂದ್ರೆ ಅದಕ್ಕೆ ದಿಕ್ಕುಗಳ ಸಂಬಂಧ ಇರಬೇಕು. ಸೊ ಈ ದಿಕ್ಕುಗಳ ಸಂಬಂಧ, ಈ ದಿಕ್ಕುಗಳೆಲ್ಲ ಎಲ್ಲಿ ಇದೆ ಅಂದ್ರೆ ಈ ಅವ್ಯಾಕೃತ ಆಕಾಶದ ಅಂಗಭೂತವಾಗಿವೇ ಇದೆ. ಅದಕ್ಕೇನೋ ಮೂಲತಃ ಅಭಿಮಾನಿ ದೇವತೆ ಲಕ್ಷ್ಮಿ ಆಗ್ತಾಳ, ಅವಾಂತರ ಅಭಿಮಾನಿ ದೇವತೆಗಳು ಈ ದಿಕ್ಪಾಲಕರು ಅಂತ ಹೇಳ್ತೀವಲ್ಲ ಇವ್ರುಗಳು ಆಗ್ತಾರಂತ ಅಲ್ಲಿ ಒಂದು ಒಂದು ವಿಷಯವನ್ನ ಪ್ರಾಸಂಗಿಕವಾಗಿ ಅಲ್ಲಿ ಹೇಳಿದ್ದಾರೆ. ಸೊ ಲಕ್ಷ್ಮಿಯಿಂದ ಅಭಿಮನ್ಯವಾದದ್ದು ಅವ್ಯಾಕೃತ ಆಕಾಶ ಆಗಲಿ ಈ ಕ್ರಿಯೇಟೆಡ್ ಆಕಾಶಕ್ಕೇನು ಅವಳು ಅಭಿಮಾನಿಯಾಗಿದ್ದ, ಮೂಲತಃ ಅವಳು ಅಭಿಮಾನಿಯಾಗಿದ್ದನ್ನು ಕ್ರಿಯೇಟೆಡ್ ಆಕಾಶ ಬರುವಾಗ ಅಲ್ಲಿ ವಿನಾಯಕನ ನಾವು ಹೇಳ್ತೀವಿ. ಸೊ ಇದನ್ನ ಹೇಳ್ತಾ ಇದ್ದಾರೆ. ಸೊ 3000 ಅರ್ಧಶತಮೇ ಈರಧಿಕ ರೂಪಗಳ ಧರಿಸಿ ಶರೀರದಳು ಆನಂದಮಯ ನಾರಾಯಣ ಆಹ್ವಾನ ಈರೆರಡು ಸಾವಿರ ಮೇಲ್ 305 ಸ್ವರೂಪದಿಂದಲಿ ಭಾರತೀಶನೊಳಿಪ್ಪ ನವನೀತಸ್ಥ ಘೃತದಂತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪದ್ಯದಲ್ಲಿ ಇದನ್ನೇ ತೆಗೆದು ಈ ಭಾರತೀಶನೊಳಿಪ್ಪ ನವನೀತಸ್ಥ ಘೃತದಂತೆ ಅಂತ ಹೇಳಿದಾರಲ್ಲ, ಇಲ್ಲಿ ನಾರಾಯಣ ಲಕ್ಷ್ಮೀನಾರಾಯಣನ ಆದ ಮೇಲೆ ಪ್ರತಿ ಒಂದಲೇನು ನಾವು ದೇವತೆಗಳನ್ನ ಇಟ್ಕೋಬೇಕು. ಯಾವ ದೇವತೆಗಳನ್ನ ಇಟ್ಕೋಬೇಕು ಅಂದ್ರೆ ಮುಖ್ಯವಾಗ ಮುಖ್ಯ ಪ್ರಾಣನನ್ನೇ ಹೇಳ್ತಾರೆ. ಸೊ ಈ ಮುಖ್ಯ ಪ್ರಾಣ ಹೇಗಿದ್ದಾನೆ, ಇವನು ಪಂಚರೂಪದಿಂದ ಇದ್ದಾನೆ. ಮುಖ್ಯ ಪ್ರಾಣರು 5 ರೂಪದಿಂದ ಇದ್ದಾನೆ. ಮುಖ್ಯ ಪ್ರಾಣ ಸಹಿತವಾಗಿ ಆ ಭಾರತೀ ದೇವಿನೂ 5 ರೂಪದಲ್ಲಿ ಇದ್ದಾಳೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಇನ್ನೂ ದೇವತೆಗಳನ್ನ ತರ್ತಾರೆ. ಯಾರ್ಯಾರು ಅಂದ್ರೆ ಈ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಹೇಳೋದ ಈ ಪಂಚಪ್ರಾಣರು ಅಂತ ನಾವು ಕರಿತೀವಲ್ಲ, ಈ ಪಂಚಪ್ರಾಣರು ಅಂಬೋದು ಮೂಲತಃ ಪಂಚಪ್ರಾಣ ಭಗವಂತನೇ ಆಗ್ತಾನೆ. ಅವನು ಆದ ಮೇಲೆ ಮುಖ್ಯ ಪ್ರಾಣರಿಗೇನೂ ಆ ಪಂಚರೂಪಗಳು ಉಂಟು. ಅದು ಆದ ಮೇಲೆ ಈ ಗರುಡನಿಗೇನೂ ಪಂಚರೂಪಗಳು ಉಂಟು ಅಂತ ಹೇಳ್ತಾರೆ. ಗರುಡ ಪಂಚಕನು ಹೇಳ್ತಾರೆ, ಗರುಡ ಪಂಚಕ ಹೇಳ್ತಾರೆ. ಆಮೇಲೆ ಗರುಡ ಪಂಚಕ ಆಗತ್ತ, ಆಮೇಲೆ ಗರುಡ ಪಂಚಕ ಅಂಬೋದು ಮನೋಮಯ ಕೋಶದಲ್ಲಿ ಬರುತ್ತೆ. ಶರೀರದಲ್ಲಿ ಆ ಒಂದು ರುದ್ರದೇವರು ಮಕ್ಕಳು ಅವರು ಪಂಚರೂಪದಿಂದ, ರುದ್ರದೇವರು 5 ರೂಪದಿಂದ ಇದ್ದಾರೆ, ಅವ್ರ ಮಕ್ಕಳು ಅಲ್ಲಿ ಪಂಚರೂಪದಿಂದ ಇದ್ದಾರಂತ. ಸೊ ಅದು ಹೇಳ್ತಾರೆ. ಇನ್ನೊಂದು ಹೇಳ್ತಾರೆ, ಇನ್ನೊಂದು ಪಂಚಕ ಹೇಳ್ತಾರೆ ಯಾವುದಂದ್ರೆ ಈ ದೇವತೆಗಳನ್ನ ಸೇರಿಸ್ಕೊಂಡು, ಯಾವುದು ಮುಖ್ಯ ಪ್ರಾಣರು, ರುದ್ರದೇವರು, ಗರುಡ ದೇವರು, ಶೇಷದೇವರು ಮತ್ತು ಇಂದ್ರ, ಇವರ್ದು ಸೇರಿಸ್ಕೊಂಡು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಈ ಪಂಚಕವನ್ನು ಹೇಳ್ತಾರೆ. ಸೊ ಇಲ್ಲಿ ಎಲ್ಲ ದೇವತೆಗಳು ಹಾಗೆ ಇದು ಬೇಸಿಕಲಿ ಏನು ಅಂದ್ರೆ ಎಲ್ಲ ದೇವತೆಗಳನ್ನು ಇಲ್ಲಿ ಇದ್ದು ವ್ಯಾಪಾರವನ್ನು ಮಾಡ್ತಾರೆ. ಯಾರ್ಯಾರು ಎಲ್ಲೆಲ್ಲಿ ಮಾಡ್ತಾರಂಬ ವಿವರಣೆಯನ್ನು, ಎಷ್ಟು ರೂಪದಿಂದ ಇವರು ಮುಖ್ಯವಾಗಿ ಮುಖ್ಯ ಪ್ರಾಣ ಭಾರತಿ ಎಷ್ಟು ರೂಪದಿಂದ ಇದ್ದ, ಮುಖ್ಯ ಪ್ರಾಣ ಭಾರತಿಯಲ್ಲಿ ಈ ಭಗವಂತ ಎಷ್ಟು ರೂಪದಿಂದ ಕೆಲಸ ಮಾಡ್ತಾನ ಅಂತ ಮುಖ್ಯವಾಗಿ ಅದನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಪದ್ಯದಲ್ಲಿ. ಅದು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.
Conference recording has stopped.